ಅಜಾಮಿಲನ ಕತೆ. ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ನರಕಲೋಕಗಳಿಂದ ತಪ್ಪಿಸಿಕೊಳ್ಳುವ ಮೂರು ಮಾರ್ಗಗಳನ್ನು ವಿವರಿಸುತ್ತಾರೆ. ಒಬ್ಬನಲ್ಲಿ ಪಾಪಗಳನ್ನು ಮಾಡುವ ಗುಣವನ್ನು ಬೇರಿನಿಂದ ಕಿತ್ತು ಹಾಕಲು ಆ ಮೂರು ಮಾರ್ಗಗಳಲ್ಲಿ ಭಕ್ತಿ ಮಾರ್ಗಕ್ಕೆ ಮಾತ್ರ ಸಾಧ್ಯ ಎಂದು ಹಿಂದಿನ ಉಪನ್ಯಾಸದಲ್ಲಿ ನಾವು ನೋಡಿದ್ದೇವೆ. ಅದರ ನಂತರ ಶುಕಮುನಿಗಳು ಪರೀಕ್ಷಿತ್ ಮಹಾರಾಜನಿಗೆ ಅಜಾಮಿಲನ ಕಥೆಯನ್ನು ವಿವರಿಸುತ್ತಾರೆ. ಈ ಚರಿತ್ರೆಯನ್ನು ಪುರಾಣಗಳಲ್ಲಿ ಹೇಳಿದೆ. ಪುರಾಣಗಳು ಅಥವಾ ಹಳೆಯ ಚರಿತ್ರೆಗಳನ್ನು ಅಲ್ಪ ಬುದ್ಧಿಯುಳ್ಳವರು ಅಲಕ್ಷ್ಯ ಮಾಡುತ್ತಾರೆ. ಆ ವಿವರಣೆಗಳನ್ನು ಮೈಥಾಲಜಿಕಲ್ ಅಥವಾ ಊಹಾತ್ಮಕವಾದ ಕಥೆಗಳು ಎಂದು ಭಾವಿಸುತ್ತಾರೆ. ಆದರೆ ಪುರಾಣಗಳು ಬ್ರಹ್ಮಾಂಡದ ನಿಜವಾದ ಚರಿತ್ರೆಗಳು, ಊಹಾತ್ಮಕವಲ್ಲ. ಪುರಾಣಗಳಲ್ಲಿ ಎಷ್ಟೋ ಲಕ್ಷ ಕೋಟಿ ವರ್ಷಗಳಿಂದ ನಡೆದು ಬರುತ್ತಿರುವ ಮುಖ್ಯ ಘಟನೆಗಳನ್ನು ಬರೆಯಲ್ಪಟ್ಟಿದೆ. ಈ ಪುರಾಣಗಳಲ್ಲಿರುವುದು ಈ ಭೂಮಂಡಲದ ಘಟನೆಗಳು ಮಾತ್ರವಲ್ಲ, ಈ ಬ್ರಹ್ಮಾಂಡದ ಇತರ ಗ್ರಹಗಳಲ್ಲಿ ನಡೆಯುವ ಘಟನೆಗಳನ್ನು ಕೂಡ ಹೇಳಲ್ಪಟ್ಟಿದೆ. ಎಲ್ಲ ಆಚಾರ್ಯರು ಈ ಪುರಾಣಗಳ ಆಧಾರದ ಮೇಲೆ ಮಾತನಾಡುತ್ತಾರೆ. ಶ್ರೀಲ ರೂಪ ಗೋಸ್ವಾಮಿಯವರು ವೇದಗಳಿಗೆ ಎಷ್ಟು ಮುಖ್ಯತ್ವವನ್ನು ಕೊಡುತ್ತಾರೋ ಅಷ್ಟೇ ಮುಖ್ಯತ್ವವನ್ನು ಪುರಾಣಗಳಿಗೆ ಕೂಡ ಕೊಡುತ್ತಾರೆ. ಆದ್ದರಿಂದಲೇ ಅವರ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಬ್ರಹ್ಮಯಾಮಲದಿಂದ ಈ ಶ್ಲೋಕವನ್ನು ಹೇಳುತ್ತಾರೆ. ಶ್ರುತಿ ಸ್ಮೃತಿ ಪುರಾಣಾದಿ ಪಂಚರಾತ್ರ ವಿಧಿಂ ವಿನ ಐಕಾಂತಿಕಿ ಹರೇರ್ ಭಕ್ತಿರ್ ಉಪಾತಾಯೈವ ಕಲ್ಪತೆ. ಉಪನಿಷತ್ತುಗಳು, ಪುರಾಣಗಳು, ನಾರದ ಪಂಚರಾತ್ರ ಹಾಗೂ ಇಂತಹ ಅಧಿಕೃತ ವೈದಿಕ ಸಾಹಿತ್ಯಗಳನ್ನು ನಿರ್ಲಕ್ಷಿಸುವ ಭಗವಂತನ ಭಕ್ತಿ ಸೇವೆಯು ಸಮಾಜಕ್ಕೆ ಬೇಡದಿರುವ ತೊಂದರೆಗಳಷ್ಟೇ. ಆದ್ದರಿಂದ ಒಬ್ಬ ಕೃಷ್ಣ ಭಕ್ತನು ವೇದಗಳನ್ನು ಮಾತ್ರವಲ್ಲದೆ ಪುರಾಣಗಳನ್ನು ಕೂಡ ಪರಿಗಣಿಸಬೇಕು, ಸಂಪರ್ಕಿಸಬೇಕು. ಪುರಾಣಗಳನ್ನು ಮೂರ್ಖರಂತೆ ಊಹಾತ್ಮಕ ಕಥೆಗಳು ಎಂದು ಭಾವಿಸಬಾರದು. ಊಹಾತ್ಮಕ ಕಥೆಗಳಾಗಿದ್ದರೆ ಇಲ್ಲಿ ಶುಕಮುನಿಗಳು ಅಜಾಮಿಲನ ಚರಿತ್ರೆಯನ್ನು ಪುರಾಣಗಳಿಂದ ತೆಗೆದು ಹೇಳುವ ಅವಶ್ಯಕತೆ ಏನಿದೆ? ಏಕೆ ಕಷ್ಟಪಡುತ್ತಾರೆ? ಸಾವಿರಾರು ವರ್ಷಗಳ ಹಿಂದೆ ಕಾಣ್ಯಕೊಬ್ಜ ಎಂಬ ನಗರದಲ್ಲಿ ಅಜಾಮಿಲ ಎಂಬ ಬ್ರಾಹ್ಮಣ ಮತ್ತು ಪತಿವ್ರತೆಯಾದ ಆತನ ಪತ್ನಿ ಇದ್ದರು. ಪ್ರತಿನಿತ್ಯ ತಪ್ಪದೆ ಅವನು ವ್ರತಾಚರಣೆಗಳನ್ನು ಮಾಡುತ್ತಿದ್ದನು. ಬೆಳಗ್ಗೆ ಎದ್ದು ದೈವ ಮೂರ್ತಿಗಳ ಪೂಜೆ ಮಾಡಿ ಯಜ್ಞಗಳನ್ನು ಆಚರಿಸಿ ನಿಯಮ ನಿಷ್ಠೆಯಿಂದ ಇದ್ದನು ಅಜಾಮಿಲನು. ಒಂದು ದಿನ ಅವನು ಕಾಡಿನಲ್ಲಿ ಹೋಗಿ ಹೂವು ಹಣ್ಣುಗಳನ್ನು ಸಂಗ್ರಹಿಸುತ್ತಿದ್ದನು. ಅಲ್ಲಿ ಪೊದೆಯ ಮರೆಯಲ್ಲಿ ಒಬ್ಬ ಗಂಡಸು ವೇಷಿಯೊಬ್ಬಳನ್ನು ಅಪ್ಪಿಕೊಂಡಿದ್ದನ್ನು ಕಂಡ. ಅವರು ವಸ್ತ್ರರಹಿತರಾಗಿರುವುದನ್ನು ನೋಡಿದನು. ಅವರು ಆಡುತ್ತಿದ್ದರು, ನಗುತ್ತಿದ್ದರು. ತರುಣ ಅಜಾಮಿಲ ಹಿಂದೆಂದೂ ಅಂತಹ ವರ್ತನೆಯನ್ನು ಕಂಡಿರಲಿಲ್ಲ. ಅವನು ಚಂಚಲನಾದ, ತಲ್ಲನಗೊಂಡ, ಉದ್ರಿಷ್ಟನಾದ. ಕಾಮ ವಿಕಾರಗಳು ಅವನ ತಲೆಯಲ್ಲಿ ತುಂಬಿಕೊಂಡವು. ಅವನಲ್ಲಿ ಇಂದ್ರಿಯಗಳು ಎಷ್ಟು ಕೆರಳಿತು ಎಂದರೆ ಅದನ್ನು ನಿಯಂತ್ರಿಸುವ ಪ್ರಯತ್ನಗಳೆಲ್ಲ ನಿಷ್ಫಲವಾಯಿತು. ಅಜಾಮಿಲ ವಿವೇಕ ಕಳೆದುಕೊಂಡ. ಆ ವೇಷೆಯನ್ನು ಹುಡುಕಿದ, ಕೊನೆಗೂ ಪತ್ತೆ ಹಚ್ಚಿದ. ಮೋಹವು ಬಹಳ ಬೇಗ ಅವನನ್ನು ಕಾಮ ಅಂಧನಾಗಿಸಿತು. ಹೆಂಡತಿಯನ್ನು, ವಯಸ್ಸಾದ ತಂದೆ ತಾಯಿಗಳನ್ನು ಬಿಟ್ಟು ಬಿಟ್ಟು ಆ ವೇಷೆಯ ಮೇಲೆ ವಿಪರೀತ ಹಣವನ್ನು ಚೆಲ್ಲಿದ. ಕಾಮದೀಪ್ತ ಭಾವದ ಹುಚ್ಚು ಹೊಳೆಯಲ್ಲಿ ಅವನ ಬ್ರಾಹ್ಮಣ್ಯದ ನಿಯಮಗಳೆಲ್ಲ ಕೊಚ್ಚಿ ಹೋದವು. ಕಾಮ ಸುಖವನ್ನು ಪೂರೈಸಿಕೊಳ್ಳಲು ಅವನು ಲೌಕಿಕ ಮತ್ತು ದೈವಿಕ ನಿಯಮಗಳನ್ನೆಲ್ಲ ಉಲ್ಲಂಘಿಸಿ ಜೂಜು, ವಂಚನೆ ಮತ್ತು ಲೂಟಿ ಮಾಡಲು ತೊಡಗಿದ. ವರ್ಷಗಳು ಬೇಗ ಬೇಗ ಉರುಳಿದವು. ಈ ರೀತಿಯ ಪಾಪ ಜೀವನದಲ್ಲಿ 88 ವರ್ಷಗಳು ಮುಟ್ಟಿತು ಅಜಾಮಿಲನಿಗೆ. ಆ ಹೆಂಗಸಿನಿಂದ ಅವನಿಗೆ ಹಲವಾರು ಮಕ್ಕಳಾದರು. ನಾರಾಯಣ ಎಂಬ ಕೊನೆಯ ಮಗನ ಮೇಲೆ ಅಜಾಮಿಲನಿಗೆ ತುಂಬಾ ಮೋಹವಿತ್ತು. ಅವನ ಮಗನ ಹೆಸರನ್ನು ಮತ್ತೆ ಮತ್ತೆ ಕರೆಯುತ್ತಲೇ ಇದ್ದನು ಅಜಾಮಿಲನು. ತನ್ನ ಪ್ರೀತಿಯ ಪುತ್ರ ಬೆಳೆಯುವುದನ್ನು ನೋಡುತ್ತಲೇ ಹೋದಂತೆ ಮುದುಕ ಅಜಾಮಿಲನಿಗೆ ತನ್ನ ಬದುಕೆ ಕೊನೆ ಮುಟ್ಟುತ್ತಿದೆ ಎಂದು ಗೊತ್ತಾಗಲಿಲ್ಲ. ಈಗ ಮರಣದ ಸಮಯವು ಬಂತು ಅಜಾಮಿಲನಿಗೆ. ಹಗ್ಗವನ್ನು ಹಿಡಿದುಕೊಂಡು ಅತಿ ಭಯಂಕರವಾದ ಮೂರು ವ್ಯಕ್ತಿಗಳನ್ನು ಕಂಡನು ಅಜಾಮಿಲ. ಅವರ ರೂಪವು ಅತಿ ವಿಕಾರವಾಗಿ, ವಿಚಿತ್ರವಾಗಿ ಹಾಗೂ ಉಗ್ರವಾಗಿ ಇತ್ತು. ಅವರು ಯಮಲೋಕದಿಂದ ಬಂದ ಯಮದೂತರು. ಈ ಒಂದು ಅತಿ ಭಯಾನಕ ದೃಶ್ಯವನ್ನು ನೋಡಿದ ಅಜಾಮಿಲನು ಏನು ಮಾಡುವುದು ಎಂದು ತಿಳಿಯದೆ ಅಳುತ್ತಾ ಭಯದಿಂದ ಸ್ವಲ್ಪ ಸಮೀಪದಲ್ಲಿ ಆಡುತ್ತಿದ್ದ ಅವನ ಪ್ರೀತಿಯ ಮಗನಾದ ನಾರಾಯಣನನ್ನು ಕರೆಯುತ್ತಾನೆ. ಯಮದೂತರು ಅಜಾಮಿಲನ ಬಳಿ ಬಂದೇ ಬಿಟ್ಟರು, ಅವನ ಹೃದಯದಿಂದ ಆತ್ಮವನ್ನು ಎಳೆಯುತ್ತಿದ್ದರು. ಆದರೆ ಈಗ ವಿಷ್ಣುದೂತರು ಪ್ರತ್ಯಕ್ಷರಾಗಿ ಯಮದೂತರಿಗೆ ಹೀಗೆ ಆಜ್ಞೆ ಇಡುತ್ತಾರೆ, ನಿಲ್ಲು, ಅಜಾಮಿಲನನ್ನು ಕೊಂಡೊಯ್ಯುವಂತಿಲ್ಲ, ಅವನ ಆತ್ಮದ ಮೇಲೆ ನಿಮಗೆ ಹಕ್ಕಿಲ್ಲ, ಅವನನ್ನು ಬಿಟ್ಟು ಬಿಡಿ, ನೀವು ಹೊರಡಿ. ಆಗ ಯಮದೂತರು ಕೇಳುತ್ತಾರೆ, ಯಾರು ನೀವು, ಯಾರು ನಿಮ್ಮ ಒಡೆಯ, ಈ ಪಾಪಿಷ್ಟನನ್ನು ಕೊಂಡೊಯ್ಯುವುದನ್ನು ನೀವು ಹೇಗೆ ತಡೆಯಬಲ್ಲಿರಿ? ಆಗ ವಿಷ್ಣುದೂತರು ಹೇಳುತ್ತಾರೆ, ನಾವು ಪರಮಪುರುಷನಾದ ವಿಷ್ಣುವಿನ ಆಜ್ಞಾಪಾಲಕರು, ನಾವು ವಿಷ್ಣುದೂತರು, ಈತನ ಆತ್ಮವನ್ನು ನೀವು ಕೊಂಡು ಹೋಗುವಂತಿಲ್ಲ, ಈತನ ಆತ್ಮವನ್ನು ನೀವು ಕೊಂಡು ಹೋಗುವುದನ್ನು ತಪ್ಪಿಸಲೆಂದೇ ನಾವು ಬಂದಿದ್ದೇವೆ. ಆಗ ಯಮದೂತರು ಹೇಳುತ್ತಾರೆ, ಈ ಅಜಾಮಿಲ ಲೆಕ್ಕವಿಲ್ಲದಷ್ಟು ಪಾಪ ಕಾರ್ಯಗಳನ್ನು ಮಾಡಿದ್ದಾನೆ, ಸಾಧ್ವನೀಯಾದ ಹೆಂಡತಿಯನ್ನು ಬಿಟ್ಟು ವೇಷೆಯ ಬಳಿ ಇದ್ದ, ಅವನು ಕುಡುಕನಾದ, ಜೂಜುಗಾರನಾದ, ಕಳ್ಳನಾದ, ಅನೇಕ ಪಾಪಗಳನ್ನು ಮಾಡಿದ, ಈ ಪಾತಕಿ ನಮಗೆ ಸೇರಿದವನು, ಇವನು ನಮ್ಮೊಂದಿಗೆ ಬರಬೇಕು. ಆಗ ವಿಷ್ಣುದೂತರು ಹೇಳುತ್ತಾರೆ, ಸಾಯುವ ಸಮಯದಲ್ಲಿ ಅವನು ಶ್ರೀಮನ್ನಾರಾಯಣನ ನಾಮಸ್ಮರಣೆಯನ್ನು ಮಾಡಿದ್ದಾನೆ, ನಾಮಸ್ಮರಣೆ ಮಾತ್ರದಿಂದ ಅವನ ಎಲ್ಲ ಪಾಪಗಳು ನಾಶವಾಯಿತು, ಅವನು ಪಾಪ ಮುಕ್ತನಾಗಿದ್ದಾನೆ. ಕೇವಲ ಈ ಜನ್ಮದ ಪಾಪಗಳಿಂದಲ್ಲ, ಹಿಂದಿನ ಜನ್ಮದ ಪಾಪಗಳಿಂದಲೂ ಆತನು ಮುಕ್ತನಾದನು. ಈಗ ಪವಿತ್ರ ನಾಮಸ್ಮರಣೆಯ ಮಹಿಮೆ ಇದು. ಆಗ ಯಮದೂತರಿಗೆ ಏನು ಮಾಡುವುದೆಂದು ಅರ್ಥವಾಗುವುದಿಲ್ಲ. ವಿಷ್ಣುದೂತರು ಹೇಳುತ್ತಾರೆ, ಬೆಂಕಿ ಒಣ ಹುಳ್ಳನ್ನು ಸುಟ್ಟು ಬೂದಿ ಮಾಡುವ ಹಾಗೆ ನಾರಾಯಣನ ಪವಿತ್ರ ನಾಮವು ಪಾಪ ಜೀವನದ ಎಲ್ಲ ಪರಿಣಾಮಗಳನ್ನು ಸುಟ್ಟು ಬೂದಿ ಮಾಡುತ್ತದೆ. ಆಗ ಯಮದೂತರು ವಾದ ಮಾಡುತ್ತಾರೆ, ಅಲ್ಲ, ಅವನು ಕರೆದದ್ದು ಶ್ರೀಮನ್ನಾರಾಯಣನನ್ನಲ್ಲ, ತನ್ನ ಮಗನನ್ನ. ಆಗ ವಿಷ್ಣುದೂತರು ಮತ್ತೆ ಹೇಳುತ್ತಾರೆ, ಏನೇ ಇರಲಿ, ಪವಿತ್ರ ನಾಮದ ಶಕ್ತಿ ಎಷ್ಟೆಂದರೆ ಅದು ಒಬ್ಬನ ತಿಳುವಳಿಕೆಯನ್ನು ಅವಲಂಬಿಸಿರುವುದಿಲ್ಲ. ನಾಮದ ಪ್ರಭಾವ ರೋಗ ಪರಿಹಾರಕ ಔಷಧಿ ಇದ್ದ ಹಾಗೆ. ರೋಗಿಗೆ ವೈದ್ಯಕೀಯ ಜ್ಞಾನ ಇರಲಿ ಬಿಡಲಿ, ಔಷಧಿ ತನ್ನ ಕೆಲಸವನ್ನು ಮಾಡೇ ತೀರುತ್ತದೆ. ಆಗ ಯಮದೂತರು ಹೇಳುತ್ತಾರೆ, ನಮಗೆ ಏನೂ ತೋಚುತ್ತಿಲ್ಲ, ಹಿಂದೆ ಎಂದೂ ಹೀಗಾಗಿರಲಿಲ್ಲ, ನಾವು ನಮ್ಮ ಪ್ರಭು ಯಮರಾಜನನ್ನು ಕೇಳಬೇಕಾಗುತ್ತದೆ ಎಂದು ಹೇಳಿ ಹೊರಟು ಹೋದರು ಯಮದೂತರು. ಆಗ ವಿಷ್ಣುದೂತರು ಹೇಳುತ್ತಾರೆ, ಅಜಾಮಿಲ, ನೀನು ಸಾವಿನ ಬಳಿಯಿಂದ ಪಾರಾಗಿದ್ದೇಯ, ರುಜುಮಾರ್ಗದಲ್ಲಿ ಬದುಕಲು ಇನ್ನೊಂದು ಅವಕಾಶವನ್ನು ನಿನಗೆ ನೀಡಲಾಗಿದೆ, ಈಗಲಾದರೂ ಪಾಪ ಮಾರ್ಗಗಳನ್ನು ಬಿಟ್ಟು ಬಿಡು, ಹರಿದ್ವಾರ ಎಂಬ ಕ್ಷೇತ್ರಕ್ಕೆ ಹೋಗು, ಅಲ್ಲಿ ಪ್ರಾಮಾಣಿಕವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡುತ್ತಾ ನಾರಾಯಣನನ್ನು ಆರಾಧಿಸು, ನಿನಗೆ ಮಂಗಳವಾಗಲಿ ಅಜಾಮಿಲ ಎಂದು ಆಶೀರ್ವದಿಸಿ ವಿಷ್ಣುದೂತರು ಕಣ್ಮರೆಯಾದರು. ಬ್ರಾಹ್ಮಣ ಅಜಾಮಿಲನು ವಿಷ್ಣುದೂತರಿಗೆ ನಮಸ್ಕಾರ ಮಾಡಿದನು. ಅವನು ನಾರಾಯಣ ಎಂಬ ಹೆಸರನ್ನು ಮರಣದ ಸಮಯದಲ್ಲಿ ಹೇಳಿದ್ದಕ್ಕೆ ಎಷ್ಟು ಅದೃಷ್ಟವನ್ನುಂಟು ಮಾಡಿತೋ ಅದು ಎಂದು ಅರ್ಥ ಮಾಡಿಕೊಂಡನು. ಶ್ರೀಮದ್ ಭಾಗವತದಲ್ಲಿ 6ನೇ ಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ಈ ವಿಷ್ಣುದೂತರ ಹಾಗೂ ಯಮದೂತರ ವಾದ ಸಂವಾದಗಳನ್ನು ಇನ್ನೂ ಅನೇಕ ಶ್ಲೋಕಗಳಲ್ಲಿ ವಿವರಿಸಿದೆ. ಇದನ್ನು ಶ್ರೀಲ ಪ್ರಭುಪಾದರು ಅತಿ ಸುಂದರವಾಗಿ ತಿಳಿಸಿದ್ದಾರೆ. ಅವರ ಮಾತುಗಳನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡಿಕೊಂಡನು ಅಜಾಮಿಲನು. ಭಗವಂತನು ಹಾಗೂ ಅವರ ದಾಸರಾದ ವಿಷ್ಣುದೂತರು ಎಷ್ಟು ಕರುಣಾಸಾಗರರು ಎಂದು ತಿಳಿದುಕೊಂಡು ಅವನು ಮಾಡಿದ ಪಾಪ ಕಾರ್ಯಗಳನ್ನು ನೆನೆದು ಮತ್ತೆ ಮತ್ತೆ ದುಃಖ ಪಡುತ್ತಿದ್ದನು ಅಜಾಮಿಲನು. ವಿಷ್ಣುದೂತರು ಹೇಳಿದಂತೆ ಹರಿನಾಮ ಸ್ಮರಣೆಯನ್ನು ಮಾಡುತ್ತಾ ಪರಮ ಪವಿತ್ರ ಭಕ್ತನಾದನು ಅಜಾಮಿಲನು. ಅಂತ್ಯದಲ್ಲಿ ಹರಿದ್ವಾರದಲ್ಲಿ ಸದಾ ಭಕ್ತಿ ಸೇವೆಯನ್ನು ಆಚರಿಸುತ್ತಿದ್ದ ಅಜಾಮಿಲನನ್ನು ವಿಷ್ಣುದೂತರು ಅವನನ್ನು ಬಂಗಾರದ ಸಿಂಹಾಸನದ ಮೇಲೆ ಕುಳಿಸಿಕೊಂಡು ವೈಕುಂಠ ಲೋಕಕ್ಕೆ ಕರೆದುಕೊಂಡು ಹೋದರು ಅಜಾಮಿಲನನ್ನು. ಇದು ಅಜಾಮಿಲನ ಕತೆ. ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡುವುದರಲ್ಲಿ ಮೂರು ಹಂತಗಳಿವೆ, 3 stages, ನಾಮಾಪರಾಧ, ನಾಮಾಭಾಸ ಹಾಗೂ ಶುದ್ಧ ನಾಮ. ಭಗವಂತನ ನಾಮವನ್ನು ಹೇಳಿ ಅಭ್ಯಾಸ ಮಾಡುವ ಭಕ್ತನು ಶಾಸ್ತ್ರಗಳಲ್ಲಿ ಹೇಳಿರುವ 10 ಅಪರಾಧಗಳನ್ನು ತಿಳಿದುಕೊಂಡು ಅವುಗಳನ್ನು ಮಾಡಬಾರದು. ಈ ಅಪರಾಧಗಳನ್ನು ಮಾಡುತ್ತಾ ನಾಮವನ್ನು ಹೇಳುತ್ತಲೇ ಇರುವ ಹಂತವನ್ನು ನಾಮಾಪರಾಧ ಹಂತ ಎಂದು ಹೇಳುತ್ತೇವೆ. ಈ 10 ಅಪರಾಧಗಳನ್ನು ನಾನೀಗ ನಿಮಗೆ ವಿವರಿಸುತ್ತೇನೆ. 1ನೇ ಅಪರಾಧ, ಭಗವಂತನ ಭಕ್ತರನ್ನು ನಿಂದಿಸುವುದು. ಅದರಲ್ಲಿಯೂ ವಿಶೇಷವಾಗಿ ನಾಮಗಳನ್ನು ಪ್ರಚಾರ ಮಾಡುತ್ತಿರುವ ಭಕ್ತರನ್ನು ನಿಂದಿಸುವುದು. 2ನೇ ಅಪರಾಧ, ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ನಾಮಗಳು ಹಾಗೂ ಶಿವ ಮತ್ತು ಇತರ ದೇವತೆಗಳ ನಾಮಗಳು ಒಂದೇ ಸಮ ಎಂದು ಭಾವಿಸುವುದು. ಏಕೆಂದರೆ ಭಗವಂತನಿಗೆ ಸಮನಾದವರು ಅಥವಾ ಉನ್ನತರಾದವರು ಯಾರೂ ಇಲ್ಲ. ಈಗ 3ನೇ ಅಪರಾಧ, ಗುರುಗಳ ಆದೇಶಗಳನ್ನು ಮೀರುವುದು ಅಥವಾ ತಿರಸ್ಕರಿಸುವುದು. ಇದು 3ನೇ ಅಪರಾಧ. 4ನೇ ಅಪರಾಧ, ವೈದಿಕ ಗ್ರಂಥಗಳನ್ನು ಹಾಗೂ ಅದರ ಆಧಾರದ ಮೇಲೆ ರಚಿಸಿದ ಸಾಹಿತ್ಯಗಳನ್ನು ನಿಂದಿಸುವುದು. ಈಗ 5ನೇ ಅಪರಾಧ, ಭಗವಂತನ ನಾಮಕ್ಕೆ ತನ್ನದೇ ಆದ ಸ್ವಂತ ಬೇರೆ ಅರ್ಥಗಳನ್ನು ವಿವರಿಸುವುದು. 6ನೇ ಅಪರಾಧ, ಹರಿನಾಮವನ್ನು ಉಚ್ಚರಿಸಿದರೆ ಎಲ್ಲ ಪಾಪಗಳು ಸರ್ವನಾಶವಾಗುತ್ತದೆ ಎಂದು ತಿಳಿದು ಅದರ ಬಲದ ಮೇಲೆ ಪಾಪಗಳನ್ನು ಮಾಡುವುದು. 7ನೇ ಅಪರಾಧ, ನಂಬಿಕೆ ಇಲ್ಲದವನಿಗೆ ಹರಿನಾಮದ ಮಹಿಮೆಗಳನ್ನು ಹೇಳುವುದು. 8ನೇ ಅಪರಾಧ, ನಾಮೋಚ್ಚಾರಣೆಯು ಭೌತಿಕ ಪುಣ್ಯ ಕಾರ್ಯವಾಗಿ ಭಾವಿಸುವುದು. 9ನೇ ಅಪರಾಧ, ನಾಮವನ್ನು ಜಪಿಸಬೇಕಾದರೆ ಅದಕ್ಕೆ ಗಮನವನ್ನ ನೀಡದೇ ಇರುವುದು. 9ನೇ ಅಪರಾಧ, 10ನೇ ಅಪರಾಧ, ನಾಮವನ್ನು ಜಪಿಸುತ್ತಿದ್ದರೂ ಕೂಡ ಭೌತಿಕ ವಸ್ತುಗಳ ಮೇಲೆ ಆಸೆಯನ್ನಿಟ್ಟುಕೊಂಡಿರುವುದು. ಈ ರೀತಿಯಲ್ಲಿ 10 ಅಪರಾಧಗಳಿವೆ. ಭಗವಂತನ ನಾಮವನ್ನು ಜಪಿಸಬೇಕಾದರೆ ಈ ಯಾವುದೇ ಒಂದು ಅಪರಾಧವು ಮಾಡುತ್ತಿದ್ದರೂ ಕೂಡ ಜಪ ಮಾಡುವವನು ನಾಮಾಪರಾಧ ಹಂತದಲ್ಲಿದ್ದಾನೆ ಎಂದು ಅರ್ಥ. ಆದ್ದರಿಂದ ನಾವು ಈ ಅಪರಾಧಗಳನ್ನು ಚೆನ್ನಾಗಿ ತಿಳಿದುಕೊಂಡು ಈ ನಾಮಾಪರಾಧದ ಹಂತವನ್ನು ದಾಟಿ ಶುದ್ಧ ನಾಮ ಹಂತಕ್ಕೆ ಬರಬೇಕು. ಪ್ರಾರಂಭದಲ್ಲೇ ನಾವು ಶುದ್ಧ ನಾಮದ ಹಂತಕ್ಕೆ ಬರಲಾರೆವು. ಭಕ್ತಿ ಸೇವೆಯ ಅಭ್ಯಾಸದಿಂದ ನಿಧಾನವಾಗಿ ಪರಿಶುದ್ಧರಾಗುತ್ತೇವೆ. ಅಪರಾಧಗಳು ಮಾಡುತ್ತಿದ್ದೇವೆ ಎಂದು ಭಗವಂತನ ನಾಮೋಚ್ಚಾರಣೆಯನ್ನು ನಿಲ್ಲಿಸಬಾರದು. ಈ ಭಗವಂತನ ನಾಮವು ಎಷ್ಟು ಶಕ್ತಿಯುತವೆಂದರೆ ಎಲ್ಲ ಅಪರಾಧಗಳಿಂದ ನಮ್ಮನ್ನು ಕಾಪಾಡಿ 2ನೇ ಹಂತಕ್ಕೆ ಕರೆದುಕೊಂಡು ಬರುತ್ತದೆ. ನಾಮೋಚ್ಚಾರಣೆಯ ದಯೆಯಿಂದ ನಾವು ಮಾಡುವ ಎಲ್ಲ ಅಪರಾಧಗಳನ್ನು ನಿಲ್ಲಿಸಿ ಬಿಡುತ್ತೇವೆ. ನಂತರ ನಾಮೋಚ್ಚಾರಣೆಯಲ್ಲಿ 2ನೇ ಹಂತವೆಂದರೆ ನಾಮಾಭಾಸ. ಈ ಹಂತಕ್ಕೆ ಬರುತ್ತೇವೆ. ಆಭಾಸ ಅಂದರೆ ಸೂರ್ಯೋದಯದ ಪ್ರಾರಂಭದಲ್ಲಿ ಸೂರ್ಯನು ಕಾಣಿಸುವುದಿಲ್ಲ, ಆದರೆ ಕತ್ತಲು ಮಾತ್ರ ಕಣ್ಮರೆಯಾಗುತ್ತದೆ. ಸೂರ್ಯನು ಉಷೆಕಾಲದಲ್ಲಿ ಇರುವುದಿಲ್ಲ, ಆದರೆ ಕತ್ತಲೆಯು ಮಾಯವಾಗುತ್ತದೆ. ಡಾನ್ ಅಥವಾ ಮುಂಜಾನೆ ಎಂದು ಹೇಳುತ್ತೇವೆ ಇದಕ್ಕೆ. ಈ ರೀತಿಯಲ್ಲಿ 1ನೇ ಹಂತದಲ್ಲಿ ನಾಮಾಪರಾಧವು ಇರುತ್ತದೆ. ನಂತರ ಹಾಗೆಯೇ ಎಲ್ಲ ಅಪರಾಧಗಳು ಮಾಯವಾಗಿ ಶುದ್ಧ ನಾಮದ ಹಂತವನ್ನು ಮುಟ್ಟುವುದಕ್ಕೆ ಮುನ್ನ ಈ ನಾಮಾಭಾಸ ಹಂತಕ್ಕೆ ಬರುತ್ತೇವೆ. ಶ್ರೀ ಹರಿದಾಸ ಠಾಕೂರರು 1 ದಿನಕ್ಕೆ 3 ಲಕ್ಷ ಬಾರಿ ಹರಿನಾಮ ಜಪವನ್ನು ಮಾಡುತ್ತಿದ್ದರು. ಅವರಿಗೆ ನಾಮಾಚಾರ್ಯರೆಂದೇ ಹೆಸರು. ಶ್ರೀ ಹರಿದಾಸ ಠಾಕೂರರು ಹೇಳುತ್ತಾರೆ, ಯಾರು ನಾಮಾಭಾಸ ಹಂತಕ್ಕೆ ಬರುತ್ತಾರೋ ಅವರು ಖಂಡಿತವಾಗಿಯೂ ಮುಕ್ತನಾಗುತ್ತಾರೆ. 3ನೇ ಹಂತವೆಂದರೆ ಶುದ್ಧ ನಾಮ. ಈ ಹಂತದಲ್ಲಿ ಬರುವುದೇ ಕೃಷ್ಣ ಪ್ರೇಮ. ನಾವು ಜಪ ಮಾಡುತ್ತೇವೆ, ಶ್ರೀಲ ರೂಪ ಗೋಸ್ವಾಮಿ, ಶ್ರೀಲ ಹರಿದಾಸ ಠಾಕೂರರು, ಸನಾತನ ಗೋಸ್ವಾಮಿ ಅಥವಾ ಶ್ರೀಲ ಪ್ರಭುಪಾದರು ಕೂಡ ಜಪ ಮಾಡುತ್ತಾರೆ. ಆದರೆ ಅವರ ಹಂತವು ಬೇರೆ, ನಮ್ಮ ಹಂತವು ಬೇರೆ. ಶ್ರೀಲ ರೂಪ ಗೋಸ್ವಾಮಿ ಅವರು ಹೇಳುತ್ತಾರೆ, 1 ನಾಲಿಗೆಯಿಂದ ನಾನು ಏನು ಜಪ ಮಾಡಲಿ, 2 ಕಿವಿಗಳಿಂದ ನಾನು ಏನು ಕೇಳಲಿ, 1,00,000,000,000 ನಾಲಿಗೆಗಳು ಹಾಗೂ ಕಿವಿಗಳು ಇದ್ದರೆ ಏನೋ ಸ್ವಲ್ಪ ಜಪ ಮಾಡಬಹುದು. ಇದು ಅವರಿಗಿರುವ ರುಚಿ. ಮತ್ತೆ ಮತ್ತೆ ಹೇಳುತ್ತಲೇ ಇರಬೇಕೆಂದು ಅವರಿಗೆ ತೀವ್ರವಾದ ಆಸೆ ಇರುತ್ತದೆ. ಆದರೆ ನಾವು ಇನ್ನೂ ರೋಗಿ ಪರಿಸ್ಥಿತಿಯಲ್ಲಿದ್ದೀವಿ. ನಮ್ಮ 16 ಮಾಲೆಗಳ ಜಪವನ್ನು ಮುಗಿಸಲು ಕೂಡ ಕಷ್ಟಪಟ್ಟು ಮುಗಿಸುತ್ತೇವೆ. ಆದರೆ ಆಚಾರ್ಯರು ಸದಾ ಹರಿನಾಮವನ್ನು ಹೇಳುತ್ತಲೇ ಇರುತ್ತಾರೆ. ನಾಮವನ್ನು ಜಪಿಸಲು ಒಂದು ನಾಲಿಗೆ ಹಾಗೂ ಎರಡು ಕಿವಿಗಳು ಸಾಲುವುದೇ ಇಲ್ಲ ಎಂದು ದುಃಖ ಪಡುತ್ತಾರೆ. ಇದು ಅವರಿಗೆ ಹಾಗೂ ನಮಗೆ ಇರುವ ವ್ಯತ್ಯಾಸ. ಅವರ ಕೃಪೆಯಿಂದ ನಾವು ಆ ಹಂತಕ್ಕೆ ಖಂಡಿತವಾಗಿಯೂ ಬರಬಹುದು. ನಾವು ಆ ಅಂತ್ಯವಿಲ್ಲದ ನಾಮದ ರುಚಿಯನ್ನು ಸವಿಯಬಹುದು. ಆದ್ದರಿಂದ ನಾವೀಗ ನಾಮಾಪರಾಧದ ಹಂತದಲ್ಲಿದ್ದೇವೆ ಎಂದು ನಿರಾಶರಾಗಬೇಡಿ. ನಾಮೋಚ್ಚಾರಣೆಯನ್ನು ಮಾಡುವುದನ್ನು ಬಿಡಬೇಡಿ. ನಾಮೋಚ್ಚಾರಣೆಯನ್ನು ಎಲ್ಲಾ ಸಮಯದಲ್ಲಿ ನಿಲ್ಲಿಸದೆ ಜಪ ಮಾಡಿ ಶೀಘ್ರವಾಗಿ ನಾಮಾಭಾಸದ ಹಂತಕ್ಕೆ ಬಂದು ಶುದ್ಧ ನಾಮಕ್ಕೆ ಖಂಡಿತವಾಗಿಯೂ ಬರುತ್ತೇವೆ. ಎಲ್ಲದಕ್ಕೂ ಕ್ರಮೇಣ ಬೆಳವಣಿಗೆ ಬೇಕು, ನಿರಾಶರಾಗಬೇಡಿ. ಇದಕ್ಕೆ ಶ್ರೀ ಪ್ರಭುಪಾದರು ಅತಿ ಸುಂದರವಾದ ಉದಾಹರಣೆಯನ್ನು ಕೊಡುತ್ತಾರೆ. ಒಬ್ಬ ಜಾಂಡೀಸ್ ಅಥವಾ ಕಾಮಾಲೆ ಇರುವ ರೋಗಿಗೆ ಸಕ್ಕರೆ ಮಿಠಾಯಿಯನ್ನು ಕೊಡಿ, ಅವನಿಗೆ ಅದು ಕಹಿಯಾಗಿರುತ್ತದೆ. ಆದರೆ ರೋಗವಿಲ್ಲದಿರುವವನಿಗೆ ಅದು ಸಿಹಿಯಾಗಿರುತ್ತದೆ. ಆದರೆ ಕಾಮಾಲೆ ರೋಗಿಗೆ ವೈದ್ಯನು ನೀಡುವ ಔಷಧ ಎಂದರೆ ಅದೇ ಸಕ್ಕರೆ ಮಿಠಾಯಿ. ರೋಗಿಯು ಸಕ್ಕರೆ ಮಿಠಾಯಿಯನ್ನು ತಿನ್ನುತ್ತಾ ತಿನ್ನುತ್ತಾ ರೋಗವು ಹೋಗಿ ತನ್ನ ಕಹಿಯನ್ನು ಅನುಭವಿಸುತ್ತಿದ್ದ ನಾಲಿಗೆಯು ಸಿಹಿಯನ್ನು ಸವಿಯಲು ಪ್ರಾರಂಭಿಸುತ್ತದೆ. ಇದೇ ರೀತಿಯಲ್ಲಿ ನಾವು ಭವರೋಗದಲ್ಲಿ ನರಳುತ್ತಿದ್ದೇವೆ. ನಮಗೆ ಭಗವಂತನ ನಾಮದ ಮೇಲೆ ರುಚಿ ಇಲ್ಲ. ಗುರುಗಳು ಹೇಳಿರುವುದರಿಂದ ನಾಮಕೇ ವಾಸೆಗೆ ನಾವು ಜಪ ಮಾಡುತ್ತಿದ್ದೇವೆ. ಆದರೆ ಗುರುಗಳ ಆಜ್ಞೆಯಂತೆ ನಾವು ಹೀಗೆಯೇ ಜಪವನ್ನು ಮುಂದುವರಿಸುತ್ತಾ ಹೋದರೆ ನಮ್ಮ ಭವ ರೋಗವು ನಿವಾರಣೆಯಾಗಿ ಶುದ್ಧ ನಾಮಕ್ಕೆ ಬಂದು ಆ ನಾಮದ ಅತಿ ಮಿತಿ ಇಲ್ಲದ ರುಚಿಯನ್ನು ನಾವು ಕೂಡ ಸವಿಯಬಹುದು. ಇದರಲ್ಲಿ ಸಂದೇಹವೇ ಇಲ್ಲ. ನಮ್ಮ ರೋಗಗಳನ್ನು ನಿವಾರ ಮಾಡಬಲ್ಲ ಒಂದೇ ಔಷಧಿ ಭಗವಂತನ ನಾಮ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಈ ಕೃಷ್ಣನ ನಾಮವು ಸಾಕ್ಷಾತ್ ಆ ಕೃಷ್ಣನ ಅವತಾರ. ನಾಮರೂಪೇ ಕಲಿಕಾಲೇ ಕೃಷ್ಣ ಅವತಾರ. ಕೃಷ್ಣನಿಗೆ ಹಾಗೂ ಅವನ ನಾಮಕ್ಕೆ ವ್ಯತ್ಯಾಸವಿಲ್ಲ. ಅಭಿನ್ನತ್ವಾದ್ ನಾಮ ನಾಮಿನೋಹೋ, ವ್ಯತ್ಯಾಸವಿಲ್ಲ. ಈ ಭೌತಿಕ ಪ್ರಪಂಚದಲ್ಲಿ ಒಂದು ವಸ್ತುವಿಗೂ ಹಾಗೂ ಅದರ ಹೆಸರಿಗೂ ವ್ಯತ್ಯಾಸವಿದೆ. ಉದಾಹರಣೆಗೆ ನೀರು ಬೇಕು ಎಂದು ನಮಗೆ ಅನಿಸಿದರೆ ನೀರು 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 ಎಂದ ಮಾತ್ರಕ್ಕೆ ನಮ್ಮ ದಾಹವು ತೀರುವುದಿಲ್ಲ. ನೀರು ಎಂಬ ಪದಾರ್ಥವನ್ನು ನಾವು ಕುಡಿದರೆ ಮಾತ್ರ ನಮ್ಮ ದಾಹವು ತೀರುತ್ತದೆ. ಆದ್ದರಿಂದ ನೀರು ಎಂಬ ಪದವು ಹಾಗೂ ನೀರು ಎಂಬ ವಸ್ತುವಿಗೂ ಭಿನ್ನವುಂಟು. ಇದೇ ರೀತಿಯಲ್ಲಿ ಭೌತಿಕ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳು ಅವುಗಳ ನಾಮಕ್ಕೆ ಭಿನ್ನವಾದದ್ದು. ಇದೇ ರೀತಿಯಲ್ಲಿ ಮನುಷ್ಯನು ಕೂಡ, ಈ ಭೌತಿಕ ಪ್ರಪಂಚದಲ್ಲಿ ಮನುಷ್ಯರು ಅವರ ಹೆಸರು ಭಿನ್ನವಾದದ್ದು. ಆದರೆ ಅದ್ವಯ ಜ್ಞಾನ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಪರಮಧಾಮದಲ್ಲಿ ಇಂತಹ ಭಿನ್ನಗಳು ಇಲ್ಲ. ಅಲ್ಲಿ ಒಬ್ಬ ವ್ಯಕ್ತಿಯ ಹಾಗೂ ವ್ಯಕ್ತಿಯ ಹೆಸರು ಒಂದೇ, ಅಭಿನ್ನವಾದದ್ದು. ಭಗವಂತನ ನಾಮವು ಆಧ್ಯಾತ್ಮಿಕವಾದದ್ದು, ದಿವ್ಯವಾದದ್ದು. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿದಾಗ ನೇರವಾಗಿ ಸಾಕ್ಷಾತ್ ಕೃಷ್ಣನ ಸಂಪರ್ಕದಲ್ಲಿ ಬರುತ್ತೇವೆ. ಏಕೆಂದರೆ ಕೃಷ್ಣನ ನಾಮವು ಕೃಷ್ಣನ ಅವತಾರ, ನಾಮರೂಪೇ ಕೃಷ್ಣ ಅವತಾರ. ಈ ವಿಷಯಗಳೆಲ್ಲ ನಮಗೆ ಅರ್ಥವಾಗದಿರಬಹುದು ಈಗ. ಆದರೆ ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಸದಾ ಜಪಿಸುತ್ತಾ ಜಪಿಸುತ್ತಾ ನಮಗೆ ಇದೆಲ್ಲವೂ ಗೋಚರವಾಗುತ್ತದೆ. ಆದ್ದರಿಂದ ನಾವು ಕೃಷ್ಣನ ನಾಮಕ್ಕೆ ತುಂಬಾ ಗೌರವವನ್ನು ನೀಡಬೇಕು. ಈಗ ಕೃಷ್ಣನು ನಮ್ಮ ಮುಂದೆ ಬರುತ್ತಾನೆ, ಆಗ ತಕ್ಷಣವೇ ನಾವು ಎಷ್ಟು ಉಪಚಾರಗಳನ್ನು ಮಾಡುತ್ತೇವೆ? ಇದೇ ರೀತಿಯಲ್ಲಿ ನಾವು ಹರೇ ಕೃಷ್ಣ ಮಂತ್ರವನ್ನು ಹೇಳಬೇಕಾದರೆ ನಾವು ತಿಳಿದುಕೊಳ್ಳಬೇಕು ಕೃಷ್ಣನು ನಮ್ಮ ಮುಂದೆ ಬಂದಿದ್ದಾನೆ ಎಂದು. ಇದು ಅವನ ಕರುಣೆಯ ಗುಣ. ಆಪದ್ ಬಾಂಧವನು ಅವನು. ನಮ್ಮನ್ನು ರಕ್ಷಿಸಲು ಕಾರಣವಿಲ್ಲದ ಕೃಪೆಯಿಂದ, ಅಂದರೆ ಕಾಸ್ಲೆಸ್ ಮರ್ಸಿ ಅಂತ ಹೇಳುತ್ತೇವೆ, ಕಾರಣವಿಲ್ಲದ ಕೃಪೆಯಿಂದ ನಮ್ಮ ಮುಂದೆ ಬರುತ್ತಿದ್ದಾನೆ ಕೃಷ್ಣನು. ನಾಮರೂಪೇ ಕಲಿಕಾಲೇ ಕೃಷ್ಣ ಅವತಾರ. ಕೃಷ್ಣನನ್ನು ಭೇಟಿ ಮಾಡಲು ನಮಗೆ ಅವನು ಎಷ್ಟೊಂದು ವಿಧಾನಗಳನ್ನು ತೋರಿಸಿಕೊಡುತ್ತಾನೆ. ನಾವು ಭೌತಿಕ ಪ್ರಪಂಚದಲ್ಲಿದ್ದೇವೆ, ನಮ್ಮ ಶರೀರ ಭೌತಿಕ, ಆದರೆ ಕೃಷ್ಣನು ಆಧ್ಯಾತ್ಮಿಕ. ಅವನನ್ನು ನಾವು ನೋಡಲಾರೆವು, ಆದರೂ ಆ ಕರುಣಾಸಾಗರನು ನಮ್ಮ ಒಂದು ಶಕ್ತಿಗೆ ಗ್ರಹಿಸಲು, ನಮ್ಮ ಇಂದ್ರಿಯಗಳಿಗೆ ಗ್ರಹಿಸಲು, ಗೋಚರವಾಗಲು ಎಷ್ಟೊಂದು ಸುಲಭವಾದ ಮಾರ್ಗಗಳಲ್ಲಿ ಅವನನ್ನು ಬೇಟೆ ಮಾಡಲು ಅವಕಾಶಗಳನ್ನು ನೀಡುತ್ತಿದ್ದಾನೆ. ನಾಮ, ರೂಪ, ಲೀಲಾ, ಪರಿಕಾರ ಹಾಗೂ ವಸಿಷ್ಠ. ಭಗವಂತನು ಎಷ್ಟೊಂದು ಅವಕಾಶಗಳನ್ನು ನೀಡುತ್ತಿದ್ದಾನೆ, ವಿಗ್ರಹಗಳ ರೂಪದಲ್ಲಿ, ಲೀಲೆಗಳ ರೂಪದಲ್ಲಿ, ನಾಮಗಳ ರೂಪದಲ್ಲಿ, ಹೀಗೆ ಅನೇಕ ರೀತಿಯಲ್ಲಿ ಅವನು ನಮಗೆ ಅವಕಾಶಗಳನ್ನು ನೀಡುತ್ತಲೇ ಇದ್ದಾನೆ. ಉದಾಹರಣೆಗೆ ವೃಂದಾವನ. ವೃಂದಾವನವು ಕೃಷ್ಣನಿಗೆ ಭಿನ್ನವಲ್ಲ. ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಆರಾಧ್ಯೋ ಭಗವಾನ್ ವ್ರಜೇಶತನಯ ಸ್ತದ್ಧಾಮ ವೃಂದಾವನ. ಹೇಗೆ ಕೃಷ್ಣನು ಬ್ರಜೇಂದ್ರನಂದನು ಹರಿಯು ಆರಾಧಿಸಲ್ಪಡುತ್ತಾನೋ, ಪೂಜಾರ್ಹನೋ, ಅದೇ ರೀತಿಯಲ್ಲಿ ಅವನ ಧಾಮವು ಕೂಡ ಪೂಜಾರ್ಹಣೆಯಾದದ್ದೇ. ಹೀಗೆ ಲೆಕ್ಕವಾಕದಿದ್ದರೆ ಧಾಮಾಪರಾಧವಾಗುತ್ತದೆ. ನಾವು ವೃಂದಾವನದಲ್ಲಿ ಇದ್ದರೆ ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು, ನಾವು ಕೃಷ್ಣನ ಜೊತೆಯೇ ಇದ್ದೀವಿ ಎಂದು. ಧಾಮವು ಕೂಡ ಕೃಷ್ಣನೇ. ಆದ್ದರಿಂದ ಪುಣ್ಯಕ್ಷೇತ್ರದಲ್ಲಿದ್ದು ಪಾಪಗಳನ್ನು ಮಾಡಿದರೆ ಅದು ಆತ್ಮಹತ್ಯೆಗೆ ಲೆಕ್ಕ, ಬೇರೇನೂ ಅಲ್ಲ, ಇದು ಸತ್ಯ. ಆದ್ದರಿಂದ ಈ ನಾಮಕ್ಕೆ ಹಾಗೂ ಭಗವಂತನಿಗೆ ವ್ಯತ್ಯಾಸವಿಲ್ಲ. ಇದರ ಫಲವನ್ನು ಅಜಾಮಿಲನು ನೋಡಿದನು. ಮರಣದ ಸಮಯದಲ್ಲಿ ನಾಮಾಭಾಸದ ಹಂತದಲ್ಲಿ ನಾರಾಯಣ ಎಂಬ ನಾಮವನ್ನು ಉಚ್ಚರಿಸಿ ಆ ವೈಕುಂಠ ಲೋಕಕ್ಕೆ ಹೋದನು. ಏಕೆಂದರೆ ಅವನು ಆಗಲೇ ಹೇಳಿದ ಯಾವ 10 ಅಪರಾಧಗಳನ್ನು ಮಾಡದೆ ಆ ನಾರಾಯಣ ಎಂಬ ನಾಮವನ್ನು ಹೇಳಿದ. ಆದ್ದರಿಂದ ಆಚಾರ್ಯರು ಹೇಳುತ್ತಾರೆ, ಅವನು ಉಚ್ಚಾರಣೆಯು ನಾಮಾಭಾಸದ ಹಂತದಲ್ಲಿತ್ತು ಎಂದು. ಆದರೂ ಆ ವೈಕುಂಠ ಲೋಕಕ್ಕೆ ಸೇರಿದನು ಅಜಾಮಿಲನು. ಇದು ಹರಿನಾಮದ ಮಹಿಮೆ. ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, ಭಗವಂತನ ನಾಮವನ್ನು ತಮಾಷೆಯಾಗಿ, ವಿನೋದಕ್ಕಾಗಿ, ಅಕಸ್ಮಾತ್ ಆಗಿ ಯಾರಾದರೂ ಹೇಳುತ್ತಾರೋ ಹಾಗೂ ಯಾರಾದರೂ ಅದನ್ನು ಕೇಳುತ್ತಾರೋ ಅವರು ಎಲ್ಲ ಪಾಪಗಳಿಂದ ವಿಮುಕ್ತರಾಗುತ್ತಾರೆ. ಮತ್ತೊಂದು ಕಡೆ ಹೇಳಿದೆ, ಆಪನ್ನಹ ಸಂಸ್ಕೃತಿಂ ಘೋರಂ ಯನ್ನಾಮ ವಿವಶೋ ಗೃಣನ್ ತತಃ ಸದ್ಯೋ ವಿಮುಚ್ಯೇತ ಯದ್ ಬಿಭೇತಿ ಸ್ವಯಂ ಭಯಂ. ಜನನ ಮರಣಗಳ ಜಾಲರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜೀವಾತ್ಮಗಳು ಕೃಷ್ಣನ ನಾಮವನ್ನು ಪ್ರಜ್ಞೆ ಇಲ್ಲದೆ ಉಚ್ಚರಿಸಿದರೂ ಕೂಡ ತಕ್ಷಣವೇ ವಿಮುಕ್ತರಾಗುತ್ತಾರೆ. ಈ ನಾಮವನ್ನು ನೋಡಿ ಭಯ ಪುರುಷನು ಕೂಡ ಹೆದರುತ್ತಾನೆ, ನಡಗುತ್ತಾನೆ. ಇನ್ನೊಂದು ಕಡೆ ಹೇಳಿದೆ, ಯನ್ನಾಮ ಶ್ರುತಿ ಮಾತ್ರೇನ ಪುಮಾನ್ ಭವತಿ ನಿರ್ಮಲ ತಸ್ಯ ತೀರ್ಥ ಪದ ಕಿಂಬಾ ದಾಸಾನಾಂ ಅವಶಿಷ್ಯತೆ. ಭಗವಂತನ ಭಕ್ತರಿಗೆ ಅಸಾಧ್ಯವಾದದ್ದು ಯಾವುದು? ಅವನ ನಾಮವನ್ನು ಕೇಳಿದ ಮಾತ್ರವೇ ಒಬ್ಬನು ಪರಿಶುದ್ಧನಾಗುತ್ತಾನೆ. ಮತ್ತೊಂದು ಕಡೆ ಹೇಳಿದೆ, ಕೃತೇಯ ಧ್ಯಾಯತೋ ವಿಷ್ಣು ತ್ರೇತಾಯಾಂ ಯಜತೋ ಮಕೈಹಿ ದ್ವಾಪರೇ ಪರಿಚರ್ಯಾಯಾಂ ಕಲೌ ತದ್ ಹರಿಕೀರ್ತನಾತ್. ಸತ್ಯಯುಗದಲ್ಲಿ ವಿಷ್ಣುವಿನ ಧ್ಯಾನದಿಂದ ಪಡೆಯುವ ಫಲವು, ತ್ರೇತಾಯುಗದಲ್ಲಿ ಯಜ್ಞಾಚರಣೆಗಳಿಂದ ಪಡೆಯುವ ಫಲವು ಹಾಗೂ ದ್ವಾಪರ ಯುಗದಲ್ಲಿ ಆರಾಧನೆಯಿಂದ ಪಡೆಯುವ ಫಲವು ಕಲಿಯುಗದಲ್ಲಿ ಹರಿನಾಮ ಕೀರ್ತನೆಯಿಂದ ಸುಲಭವಾಗಿ ಪಡೆಯಬಹುದು, ಭಗವಂತನ ಧಾಮಕ್ಕೆ ಹೋಗಬಹುದು. ಈ ರೀತಿಯಲ್ಲಿ ಕೃಷ್ಣನ ನಾಮದ ಮಹಿಮೆಗಳನ್ನು ಅಂತ್ಯವಿಲ್ಲದೆ ವಿವರಿಸುತ್ತಲೇ ಇರಬಹುದು. ಇದು ಅವನ ನಾಮದ ಮಹಿಮೆ. ಈ ಒಂದು ಅದ್ಭುತವಾದ ಅವಕಾಶವನ್ನು ನಾವು ಉಪಯೋಗಿಸಿಕೊಂಡು ಸದಾ ಕೃಷ್ಣನಾಮ ಸ್ಮರಣೆಯನ್ನು ಮಾಡುತ್ತಾ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಾ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂದು ಸದಾ ಜಪಿಸುತ್ತಾ ಈ ಭಯಂಕರವಾದ ಕಷ್ಟಗಳಿಂದ, ಮಾಯೆಯ ಹಿಡಿತದಿಂದ, ಜನನ ಮರಣದ ಚಕ್ರಗಳಿಂದ, ನರಕಲೋಕಗಳಿಂದ ಹಾಗೂ ಯಮದೂತರ ಕೈಗಳಿಂದ ನಾವು ಸುಲಭವಾಗಿ ತಪ್ಪಿಸಿಕೊಂಡು ಆ ಭಗವಂತನ ಧಾಮಕ್ಕೆ ಹೋಗಬಹುದು, ಕೃಷ್ಣನ ಬಳಿ ಸಂತೋಷವಾಗಿರಬಹುದು. ಹರೇ ಕೃಷ್ಣ.